ಹೇಳಿಗೆ ಇಲ್ಲಿ ನಿನಗಷ್ಟೇ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ, ಒಬ್ಬರಿಗೆ ಮಾತಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ನಿನ್ನ ಬುದ್ಧಿ ನಿನ್ನ ಸುಖ ಎಲ್ಲ ನನ್ನ ಕೈಯಲ್ಲಿದೆ ಅಂತ ಹೇಳೋದ ಸೈಕ್ಯ ನಮಗಿಲ್ಲ. ಪರಮಾತ್ಮ ಹೇಳ್ತಾನೆ ವಿಶ್ವದ ಪ್ರತಿಯೊಂದಕ್ಕೂ ನನ್ನಿಂದನೇ ಆಗುತ್ತೆ ಅಂತ ಹೇಳ್ತಾನೆ. ಈ ಮಾತಿಗೂ ನಮ್ಮ ಶಕ್ತಿಗೂ ಯೋಚನೆ ಮಾಡಬೇಕು. ಒಬ್ಬನಿಗೆ ಮಾತನ್ನು ಬೇಡ, ಇನ್ನೊಬ್ಬರಿಗೆ ಬೇಡ, ನಮ್ಮ ಬಗ್ಗೆನೇ ಹೇಳೋ ಶಕ್ತಿ ನಮಗಿಲ್ಲ. ಏನಾದಾರ ಮಾಡ್ಕೋತೇವೆ ಅನ್ನೋ ಹೇಳೋ ಶಕ್ತಿ ನಮಗಿಲ್ಲ. ಭಗವಂತ ಹೇಳ್ತಾನೆ ಭವಂತಿ ಭಾವ ಭೂತಾನಾಂ ಮತ್ತಏವ ಪೃಥಕ್ ವಿಧಾಹ. ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಕೂಡ ಎಲ್ಲ ಒಂದು ಗುಣಧರ್ಮಗಳು ಕೂಡ ನನ್ನಿಂದನೇ ಆಗ್ತಾ ಇವೆ. ಇದು ಪರಮಾತ್ಮನ ಸರ್ವ ಪಾರಮ್ಯವನ್ನ, ಬರೀ ಸುಪ್ರಿಮಸಿ ಅಲ್ಲ, ಆಲ್ ರೌಂಡ್ ಸುಪ್ರಿಮಸಿ ಅಂತ ಹೇಳ್ತೇವಲ್ಲ ಅದನ್ನು. ಜಸ್ಟ್ ಸುಪ್ರೀಂ ಬೇರೆ, ಟೋಟಲಿ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಸುಪ್ರೀಂ ಆಗೋದು ಬೇರೆ. ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಇಂಡಿಪೆಂಡೆಂಟ್ ಅನ್ನೋ ಪದಾನ, ಸುಪ್ರೀಂ ಅನ್ನೋ ಪದಾನ ದೇವರ ಹೊರತು ಬೇರೆ ಯಾರಿಗೂ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಇದು ಭಗವಂತನನ್ನ ಮತ್ತೆ ಮತ್ತೆ ನಾವು ತಿಳ್ಕೊಳ್ತಕ್ಕಂತಹ, ಬುದ್ಧಿ ಇದ್ದ ಪ್ರತಿಯೊಬ್ಬನೂ ಅರ್ಥ ಮಾಡಿಕೊಳ್ಳತಕ್ಕ ಮಾತು. ಅದನ್ನು ಹೇಳಿದಾಗ ಅರ್ಜುನ ಎಲ್ಲ ಕೆಡ್ತಾ ಹೋಗ್ತಾ ಇದ್ದಾರೆ. ಭಗವಂತ ಕೊಡತಕ್ಕಂಥ ಅತಿ ದೊಡ್ಡ ಆಸ್ತಿ ಯಾವುದಂತ ಅರ್ಥ ಮಾಡಿಕೊಂಡ. ದೇವರು ಸಾಕಷ್ಟು ಕೊಡ್ತಾನೆ, ಆದ್ರೆ ಅದು ಎಲ್ಲದನ್ನು ಕೊಡ್ತಾರೆ. ಆದ್ರೆ ಅತಿ ದೊಡ್ಡದು ಯಾವುದು ಅಂದ್ರೆ ಮೊದಲು ಹೇಳಿದ್ದೆ ಬುದ್ಧಿರ್ಜ್ಞಾನ ವಸಮೋಹ, ನಾನು ಬುದ್ಧಿಯನ್ನು ಕೊಡ್ತೇನೆ. ಇದು ನಮಗಂತೂ ಇನ್ನೂ ಹೆಚ್ಚು ಅನುಭವ ಬರತಕ್ಕಂಥ ಮಾತು. ಇವತ್ತು ಎಲ್ಲ ಪದಾರ್ಥಗಳಿಗೂ ಬೆಲೆ ಇದೆ, ಅದರಲ್ಲಿ ತಾರತಮ್ಯ ಇದೆ. ಉಪ್ಪಿಗೂ ಬೆಲೆ ಇದೆ, ತುಪ್ಪಕ್ಕೂ ಬೆಲೆ ಇದೆ, ಎಷ್ಟು ವ್ಯತ್ಯಾಸ ಇದೆ ಈಗ? ಬೆಲೆ ಎಲ್ಲದಕ್ಕಿದ್ರೂ ಕೂಡ ತಾರತಮ್ಯ ಹೇಗಿದೆಯೋ, ಪರಮಾತ್ಮ ಎಲ್ಲದನ್ನೂ ಕೊಟ್ಟರು ಕೂಡ ಆ ಕೊಡೋ ವಸ್ತುಗಳಲ್ಲಿ ಹೆಚ್ಚು ಕಡಿಮೆ ಒಂದು ಬೆಲೆ ವ್ಯತ್ಯಾಸ ಉಂಟು. ಅತಿ ಹೆಚ್ಚು ಬೆಲೆ ಬಾಳತಕ್ಕಂಥ ವಸ್ತು ಬುದ್ಧಿ ಅಂತ ಹೇಳುತ್ತೆ. ಅತಿ ಹೆಚ್ಚು ಬೆಲೆ ಬಾಳತಕ್ಕಂಥ ವಸ್ತು ಬುದ್ಧಿ, ಅದನ್ನು ನಾನು ಕೊಡ್ತೇನೆ. ಬುದ್ಧಿಗೆ ಎರಡರ್ಥವನ್ನು ಭಗವದ್ಗೀತೆ ಹೇಳ್ತಾ ಇದೆ. ಒಂದರ್ಥ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥ ಬುದ್ಧಿ, ಅಂದರೆ ವಿವೇಚನಾ ಶಕ್ತಿ ಇದೆಯಲ್ಲ, ಇದು ಬುದ್ಧಿ ಇರುವುದು. ವಿವೇಚನಾ ಸಾಮರ್ಥ್ಯ ಮನುಷ್ಯನ ವಿಶಿಷ್ಟವಾದಂಥ ಶಕ್ತಿ ಇರುವುದು. ಬೇರೆ ಯಾವ ಪ್ರಾಣಿಗಳು ಇಲ್ಲದೆ ಇರತಕ್ಕಂಥ ಅಸಾಧಾರಣವಾದ ಶಕ್ತಿಯನ್ನ ಭಗವಂತ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಆ ತಪ್ಪು ಮಾಡಿದ್ರೆ ಅದಕ್ಕೆ ಪಶು ಅಂತ ಅಷ್ಟೇ ಕರೀತಾನೆ, ಯಾವಾಗ ಅಂತ ತಿಳ್ಕೊಳ್ಳೋದಿಲ್ಲ, ಇಮ್ಮಿಡಿಯೇಟ್ ಪಶು ಅಂತ ಕರೀತಾನೆ. ವಿವೇಚನಾ ಶಕ್ತಿ ಇಲ್ಲದೆ ಇರೋದು ಪಶುವಿನ ಲಕ್ಷಣ ಅಂತ ಕರೆದಿದ್ದಾನೆ. ಈ ಅರ್ಥದಲ್ಲಿ ಬುದ್ಧಿ ಎಂಬುದು ಮೊದಲನೇದು. ಈ ಬುದ್ಧಿ ಇರಬೇಕಾದ್ರೆ ಎಷ್ಟೋ ಪುಣ್ಯ ಮಾಡಿರಬೇಕು ನಾವು. ಆದರೆ ಮುಂದೆ ಭಗವಂತ ಹೇಳ್ತಾನೆ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. 15ನೇ ಅಧ್ಯಾಯದ ಕೊನೆಗೆ ಈ ಮಾತು ಬರುತ್ತೆ. ಇದನ್ನು ತಿಳ್ಕೊಂಡು ಬುದ್ಧಿವಂತನಾಗು ಅಂತ ಪರಮಾತ್ಮ ಹೇಳುತ್ತಾರೆ. ಅದಕ್ಕೆ ಆಚಾರ್ಯರು ಭಗವದ್ಗೀತೆಯಲ್ಲೇ ಒಂದು ಅರ್ಥವನ್ನು ಒಟ್ಟಾಗಿ ಸಂಗ್ರಹಿಸಿ ಹೇಳುತ್ತಾರೆ. ಇಲ್ಲಿ ಬುದ್ಧಿ ಅಂದರೆ ಈ ಬುದ್ಧಿ ಅಲ್ಲ, ಅಪರೋಕ್ಷ ಜ್ಞಾನಂ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನವನ್ನು ಭಗವಂತ ಕೊಡ್ತಾನೆ. ನಾನು ಬುದ್ಧಿಯನ್ನು ಕೊಡ್ತೇನೆ, ವಿವೇಚನಾ ಸಾಮರ್ಥ್ಯವನ್ನು ಕೊಡ್ತೇನೆ, ಕಣ್ಣಾರೆ ಅದನ್ನು ತೋರಿಸ್ತೇನೆ ಅಂತ ಪರಮಾತ್ಮ ಹೇಳಿದ. ಇದು ಅರ್ಜುನಿಗೆ ಕ್ಲೂ ಸಿಕ್ಕಾಗಾಯ್ತೀಗ, ಕಣ್ಣಾರೆ ನಾನು ತೋರಿಸ್ತೇನೆ ಅಂತಂದು ಹೇಳಿದ. ಅದಕ್ಕಿಂತ ಮುಂಚೆ ಹೇಳೋದಕ್ಕೆ ಪರಮಾತ್ಮ ಎಲ್ಲವನ್ನು ಹೇಳ್ತಾ ಹೋಗ್ತಾ ಇರ್ತಾನೆ. ವಿಭೂತಿಯನ್ನ ಅತ್ಯಂತ ವಿವರವಾಗಿ ಹೇಳುತ್ತಾನೆ. ಎಲ್ಲ ಕಡೆಗೂ ನಾನಿದ್ದೇನೆ. ಆದಿತ್ಯ ನಾಮಹಂ ವಿಷ್ಣು ಜ್ಯೋತಿರಾ ಜ್ಯೋತಿಷಾಮ್ ರವಿ ರಂಶುಮಾನ್ ಹೀಗೆಲ್ಲ ಮರೀಚಿರ್ ಮರುತಾ ಮಸ್ಮಿ ಒಂದೊಂದೇ ಬಿಡಿಸಿ ಹೇಳ್ತಾ ಬರ್ತಾನೆ. ಎಲ್ಲ ವಸ್ತು ನಾನಿದ್ದೇನೆ, ಅದರಲ್ಲಿ ಸ್ಪೆಷಲ್ ಆಗಿ ತಾನಿದ್ದಾನೆ. ಕರೆಂಟ್ ಎಲ್ಲ ಕಡೆಗೂ ಇದೆ, ಅದು ಕರೆಂಟ್ ಜಾಸ್ತಿ ಆಗ್ತಾ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾದ ಕರೆಂಟಿಗೆ ನಾವು ಇದನ್ನೆಲ್ಲ ಓಡಿಸಲಿಕ್ಕಾಗೋದಿಲ್ಲ, ಪಂಪ್ ಗಿಂತೆಲ್ಲ ಓಡಿಸಲಿಕ್ಕಾಗೋದಿಲ್ಲ. ಅದಕ್ಕೆಲ್ಲ ಸಾಮರ್ಥ್ಯ ಜಾಸ್ತಿ ಬೇಕಾಗುತ್ತೆ. ಅದರಲ್ಲಿ ಹೆಚ್ಚು ಸಾಮರ್ಥ್ಯ ಹೇಗಿರಬೇಕೋ ಹಾಗೆ ಭಗವಂತ ಹೇಳ್ತಾ ಹೋಗ್ತಾನೆ. ಎಲ್ಲ ವಸ್ತುಗಳಲ್ಲೂ ನಾನಿದ್ದೇನೆ, ವಿಶೇಷವಾಗಿ ನಾನಿದ್ದೇನೆ ಅಂತ ಆದಿತ್ಯನಲ್ಲಿ ವಿಷ್ಣು ಹೀಗೆಲ್ಲ ಪಟ್ಟಿ ಮಾಡ್ತಾ ಹೋಗ್ತಾನೆ. ಇಂದ್ರಿಯಾಣ ಮನಸ್ಜಾಸ್ಮಿ, ಇಂದ್ರಿಯಗಳೆಲ್ಲ ಮನಸ್ಸಿನಲ್ಲಿ ನಾನಿದ್ದೇನೆ. ಆದ್ರಿಂದನೇ ಮನಸ್ಸಿಗೆ ಅಷ್ಟು ಬಿಡುವ ಇಂದ್ರಿಯಗಳಿಂದ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಪರಮಾತ್ಮ ಎಷ್ಟು ಅನುಕೂಲ ಮಾಡಿದ್ದಾನೆ ಅಂದ್ರೆ ದೇಹವನ್ನು ರಥಾಂತ ಉಪನಿಷತ್ತು, ದೇಹವನ್ನು ರಥ ಅಂತ ಕರೆದು, ಇಂದ್ರಿಯಗಳನ್ನ ಕುದುರೆಗಳನ್ನು ಕರೆದು, ಮನಸ್ಸ ಅಂತ ಕರೆದರು. ಮನಃ ಪ್ರಗ್ರಹವಾನ್ ನರಹ ವಿಜ್ಞಾನ ಸಾರಥಿರಿ ಎಸ್ತು ಮನಃ ಪ್ರಗ್ರಹವಾನ್ ನರಹ ಅಧ್ವನ ಪಾರಮಾಪ್ನೋತಿ ತದ್ವಿಷ್ಟೋಹೋ ಪರಮಂ ಪದಂ. ಕಠೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ರೂಪಕವಾಗಿ ತಿಳಿಸ್ತಾ ಇದ್ದ. ಅಂದ್ರೆ ನಮಗೆ ದೇಹ ಕೊಟ್ಟ ಪರಮಾತ್ಮ ಇಂದ್ರಿಯಗಳ ಕುದುರೆಗಳನ್ನು ಕೊಟ್ಟು ಮನಸ್ಸನ್ನು ಹಗ್ಗವನ್ನು ಕೊಟ್ಟಿದ್ದಾನೆ. ಅದು ಮನಸ್ಸು ಸರಿ ಇಲ್ಲ ಅಂದ್ರೆ ಅಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ತಪ್ಪಿತಾಗಲೇ. ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ನಾವು ಗಮನಿಸಬೇಕಾದದ್ದು ಮನಸ್ಸನ್ನು. ಉಳಿದ ಎಲ್ಲಾ ಇಂದ್ರಿಯಗಳ ಒಂದು ಯಾವುದೇ ಒಂದು ಸಾಧನ ಕೂಡ ಮನಸ್ಸಿನ ಮೂಲಕವೇ ಮಾಡಬೇಕು. ಪ್ರತಿಭೆ ಇದೆ ಅಲ್ಲಿ ಹಿಂದೆ ಯಾರು ಅರ್ಥ ಇರಲಿಲ್ಲ. ಆಚಾರ್ಯರು ಚೇತನ ಇತ್ಯುಚ್ಚೆ ಬುಧೈಹಿ, ಬಹು ಸುಂದರವಾದ ವಿಚಿತ್ರವಾದ ಪ್ರತಿಭಾಶಕ್ತಿಯನ್ನ ಚೇತನ ಅಂತ ಕರೆದಿದ್ದಾರೆ. ಅಲ್ಲಿನ ಸಂಧಾನ ಇದೆ ಹೇಳುತ್ತಾ ಬಂದ. ಗಾಯತ್ರಿ ಚಂದ್ರಾಮಹಂ ಬೃಹತಿಯಲ್ಲಿ ನಾನಿದ್ದೇನೆ, ಚಂದ್ ಬೃಹತ್ ಛಂದಸ್ಸುಗಳಲ್ಲಿ ಬೃಹತ್ತಿನಲ್ಲಿ ನಾನಿದ್ದೇನೆ, ಗಾಯತ್ರಿಯಲ್ಲಿ ನಾನಿದ್ದೇನೆ ಅಂತ ಪರಮಾತ್ಮ ಹೇಳುತ್ತಾನೆ. ಗಾಯತ್ರಿಯಲ್ಲಿ ನನ್ನ ಸನ್ನಿಧಾನ ಇದೆ. ಅದೇ ರೀತಿಯಲ್ಲಿ ಋತುನ ಕುಸುಮಾಕರ, ವಸಂತ ಋತುವಿನಲ್ಲಿ ನಾನಿದ್ದೇನೆ. ಅನೇಕ ಅತ್ಯಂತ ಗಾಯತ್ರಿ ಮಂತ್ರ ಬಗ್ಗೆ ಹೇಳ್ತಾರೆ. ಗಾಯತ್ರಿಯಲ್ಲಿ ನಾನಿದ್ದೇನೆ ಅರ್ಥ ಹೇಳಿದ್ರು. ಗಾಯತ್ರಿ ಅಂದ್ರೆ ಏನು ಅಂತ ಅರ್ಥ ಹೇಳಿದ್ರು. ಮೀಟರ್ ಹೇಳ ಗಾಯತ್ರಿ ಅಂತ. ಅದು 24 ಅಕ್ಷರ 3 ಪಾದ ಇದ್ದರೆ ಅದನ್ನ ಗಾಯತ್ರಿ ಛಂದಸ್ಸು ಅಂತ ಕರೀತಾರೆ. ಹೆಚ್ಚಿನ ಅಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಹೋಗಲೇ ಇಲ್ಲ. ಗಾಯತ್ರಿ ಛಂದಸ್ಸಿನ ಹೆಸರು ಅಷ್ಟೇ ಅಲ್ಲ, ಛಂದಸ್ಸಿನ ಹೆಸರು ಮೂಲತಃ ಭಗವಂತನ ಹೆಸರು. ಅದವ ಪರಮಾತ್ಮನಿಗೆ ಗಾಯತ್ರಿ ಅಂತ ಹೆಸರು. ಗಾಯತ್ರಿ ಮಂತ್ರ ಅಂಬೋದಕ್ಕೆ ಎರಡರ್ಥ. ಗಾಯತ್ರಿ ಛಂದಸ್ಸಿನ ಮಂತ್ರ ಅಂತ ಅರ್ಥ, ಗಾಯತ್ರಿ ನಾಮಕ ಭಗವಂತನ ಸ್ತೋತ್ರ ಮಾಡತಕ್ಕಂಥ ಮಂತ್ರ ಅಂತಲೂ ಅದಕ್ಕೆ ಹೆಸರು. ಗಾಯತ್ರಿ ಅಂದ್ರೆ ಸಾಕ್ಷಾತ್ ಭಗವಂತ. ಯಾತಕ್ಕೆ ಹೆಸರು ಕೊಟ್ಟಿದ್ದಾರೆ ಪರಮಾತ್ಮನಿಗೆ? ಆಚಾರ್ಯ ಅರ್ಥವನ್ನು ಹೇಳ್ತಾರೆ ಅದಕ್ಕೆ. ಗಾಯನ್ ಧ್ವಂದ್ಯಾನ್ಯ ಮಾಡೋರೆಲ್ಲ ಶ್ಲೋಕ ಹೇಳಿಯೋ ಹೇಳ್ತಾರೆ. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರೀತಿ ತತಸ್ಮೃತಃ. ಗಾಯಂತಂ ತ್ರಾಯತೆ, ಯಾರು ತನ್ನ ಸ್ತೋತ್ರವನ್ನು ಮಾಡ್ತಾರೆ ಅವರನ್ನ ಭಗವಂತ ಪಾಲಿಸ್ತಾನೆ, ಅದಕ್ಕೆ ಗಾಯತ್ರಿ ಅಂತ ಹೆಸರು. ಪರಮಾತ್ಮ ಯಾರು ತನ್ನ ಸ್ತೋತ್ರ ಮಾಡ್ತಾರೋ ಅವರನ್ನ ಸಂರಕ್ಷಣೆ ಮಾಡ್ತಾನೆ, ರೆಸ್ಪಾಂಡ್ ಮಾಡ್ತಾನೆ. ಅದು ಇಂಪಾರ್ಟೆಂಟ್. ಇವತ್ತು ರೆಸ್ಪಾಂಡ್ ಮಾಡ್ತಾನೆ. ಫೋನ್ ನಂಬರೇ ಮೊದಲು ಕೊಡೋದಿಲ್ಲ, ಕೊಟ್ಟಿದ್ರು ಕೂಡ ಎತ್ತಷ್ಟ ಇಟ್ಬಿಟ್ರೆ ಹೋಗೋಯ್ತು ಅಲ್ಲಿಗೆ, ರೆಸ್ಪಾಂಡ್ ಮಾಡದೆ ಹೋದ್ರೆ ಹೋಯ್ತು. ಪರಮಾತ್ಮ ಹಾಗಲ್ಲ, ತಾನು ಭಕ್ತರನ್ನ ಹೀಗೆಲ್ಲ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ವೆ ನಡೆಸಿದರೆ ಖಂಡಿತ ರೆಸ್ಪಾಂಡ್ ಮಾಡೇ ಮಾಡ್ತಾನಾದ್ರಿಂದ ಗಾಯತ್ರಿ ಅಂತ ಪರಮಾತ್ಮನ ಹೆಸರು. ನಮ್ಗೆ ಯಾರಿಗತಿ ಪ್ರಶ್ನೆ ಮಾಡೋ ಕಾರಣ ಇಲ್ಲಾಗ. ದೇವ್ ನಾನು ಕಾಪಾಡ್ತೇನಲ್ಲ ಅಂತ ಹೇಳಿದ್ದಾನ. ಯೋಗಕ್ಷೇಮಂ ಮಹಾಮ್ಯಹಂ ಅನ್ನೋ ಮಾತಿನ ಅರ್ಥವೇ ಅದು. ಅದಕ್ಕಿನ್ನೂ ಅನೇಕ ಅರ್ಥಗಳು ಉಂಟು. ಗಾಯತ್ರಿ ತ್ರಿಕಾಲೇ ಗೀಯತೇಯತಃ, ಆಚಾರ್ಯೊಂದು ಅರ್ಥ ಬರೀತಾರೆ. ತ್ರಿಕಾಲೇ ಗೀಯತೇಯತಃ, ಪ್ರತಿ ದಿವಸ 3 ಸಂಧ್ಯಾಕಾಲಗಳಲ್ಲಿ ಸ್ತೋತ್ರ ಮಾಡಲ್ಪಡೋದ್ರಿಂದ ಗಾಯತ್ರಿ ಅಂತ ಪರಮಾತ್ಮನ ಹೆಸರು. 3 ಸಂಧ್ಯಾಕಾಲಗಳಲ್ಲೂ ಸ್ತುತಿಸಲ್ಪಡ್ತಾರೆ. ಪ್ರಾತಃ ಸಂಧ್ಯಾ, ಮಾಧ್ಯಾಹ್ನಿಕ ಸಂಧ್ಯಾ, ಸಾಯಂ ಸಂಧ್ಯಾ ಅಂತ ಹೇಳಿ 3 ಸಂಧ್ಯಾ ವಂದನೆಯ ಕಾಲಗಳಲ್ಲಿ ಆರಾಧಿಸಲ್ಪಡೋದ್ರಿಂದ ಗಾಯತ್ರಿ ಅಂತ ಪರಮಾತ್ಮನ ಹೆಸರು. ಇಲ್ಲಿ ಅನೇಕರಿಗೆ ಪ್ರಾಬ್ಲಮ್ ಬರುತ್ತಾಗ ಒಂದೇ ಸಂಧ್ಯಾನೆ ಮಾಡೋರಿಗೆ ಮಿಸ್ ಆಗೋಯ್ತದೆ. ಒಂದೇ ಸಂಧ್ಯಾನೆ ಮಾಡಿದರೆ ಗಾಯತ್ರಿ ಆಗಲಿಲ್ಲ. ಗಾಯತ್ರಿ ಮಂತ್ರ 3 ಮಾಡಿದರೆ ಮಾತ್ರ ಗಾಯತ್ರಿ ಆಗತ್ತೆ ಹೊರತು ಒಪ್ಪತ್ತು ಮಾಡಿದರೆ ಗಾಯತ್ರಿ ಮಂತ್ರ ಅಲ್ಲ. ಡೆಫಿನೇಷನ್ಗೆ ಅಪೋಸಿಟ್ ಇರಬಹುದು, ಡೆಫಿನೇಷನ್ಗೆ ಅಪೋಸಿಟ್. ಆದ್ದರಿಂದ ಅದು ಮತ್ತೆ ಒಪ್ಪಲಕ್ಕೆ ಬರೋದೇ ಇಲ್ಲ. ಇವತ್ತು ಅಟೆಂಡೆನ್ಸ್ ಪ್ರತಿ ಪೀರಿಯಡ್ ತಗೋಬೇಕಾದ್ರೆ 1 ಪೀರಿಯಡ್ ಬಿಟ್ಟರು ಕೂಡ ಅದು ಆಬ್ಸೆಂಟ್. ಆ ಥರ ಇವತ್ತು ಪ್ರತಿಯೋ ಎಲ್ಲರೂ ಅಟೆಂಡ್ ಮಾಡಿದರೆ ಮಾತ್ರ ಹೇಗೋ, ತ್ರಿಕಾಲ ಸಂಧ್ಯಾ ವಂದನೆ ಮಾಡಿದರೆ ಮಾತ್ರ ಸಂಧ್ಯಾ ವಂದನೆಯ ಹೊರತು ಇಲ್ಲದವರು 1,000 ಜಪ ಮಾಡಿಬಿಡ್ತಾನೆ, ಉಳಿದೊತ್ತಿಲ್ಲ. ಒಬ್ರು ನೋಡಿದ್ದೆ ಒಬ್ಬರನ್ನ, ಅವ್ರು ಏನ್ ಮಾಡಿದ್ರು ಗೊತ್ತಲ್ಲ, ಸಂಧ್ಯಾ ಹೇಗೆ ಮಾಡ್ತಿದ್ರು ಅಂದ್ರೆ ಪ್ರಾತಃ ಸಾಯಂ ಮಾಧ್ಯಾಹ್ನಿಗೆ ಸಂಧ್ಯಾ ವಂದನ ಮಹಂ ಕರಿಷ್ಯೆ, ಬೆಳಿಗ್ಗೆನೆ ಪ್ರಾತಃ ಸಾಯಂಕಾಲ ಮಧ್ಯಾಹ್ನದ ಒಟ್ಟಿಗೆ ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ಟು. ಯಾಕಂದ್ರೆ ಮುದ್ದೆ ಆಮೇಲೆ ಟೈಮ್ ಆಗಲ್ಲ ನನಗೆ, ಕಾರಣ ಸುಲಭವಾದಕ್ಕೆ ಆಮೇಲೆ ಟೈಮ್ ಆಗೋದಿಲ್ಲ, ಅದಕ್ಕೆ ಹೀಗೆ ಮಾಡಿಬಿಡ್ತೇನೆ ಅಂತ ಹೇಳಿ ಮಾಡಿಬಿಡ್ತಿದ್ರು. ಪಾಪ ಪರಮಾತ್ಮ ಹಾಗೇನೆ ಪ್ರಾತಃ ಸಾಯಂಕಾಲ ಮಾಧ್ಯಾಹ್ನಿಗೆ ಊಟ ಒಂದೇ ಸರ್ತಿ ಕೊಡ್ತೀರಿ ಅಂದ್ರೆ ಗತಿ ಏನಾಗ್ತದೆ? ಆಗಿದ್ರೆ ಒಂದ್ಸರ್ತಿ ಊಟ ಕೊಟ್ಟು ಉಂಡು ಊಟ ಕೊಡಿದ್ರೆ ಅವನು ತಯ ಇಲ್ಲ ಇಲ್ಲ ಅಂತ ಹೇಳುತ್ತೆ. ಅಲ್ಲೂ ಸಾಧ್ಯ ಇಲ್ಲ, ಸಾಧ್ಯ ಆಗುತ್ತೆ ನನಗೆ. ಆಗಿದ್ರೆ ಈಗ ಆ ಕಾಲಕ್ಕೆ ತಗೋಬೇಕು. ಇವಾಗ ಡಾಕ್ಟರ್ಗಳು ಅಷ್ಟೇನೆ, ಬೆಳಿಗ್ಗೆ ಒಂದು ಸಾಯಂಕಾಲ ಮಧ್ಯಾಹ್ನ ಒಂದು ತಗೊಂತ ಹೇಳ್ತಾರೆ. ಊರು ಒಟ್ಟಿಗೆ ತಗೊಂಡ್ಬಿಡ್ತೀರಿ ಅಂತ ಕೇಳಿದ್ರೆ ಸತ್ತೆ ಹೋಗ್ತಾರೆ ಕೆಲಸ. ಆ ರೀತಿ ತಗೊಂಡೆ ಬರಲಿಕ್ಕೆ ಆಗೋದಿಲ್ಲ. ಆ ರೀತಿ ಕೆಲಸ ಮಾಡಕ್ಕೆ ಅಷ್ಟೊತ್ತು ಬೇಕಾಗುತ್ತೆ. ಔಷಧಿ ನಿಧಾನ ವರ್ಕ್ ಮಾಡಬೇಕಾದ್ರೆ ಆ ಹಂತದಲ್ಲಿ ತಗೊಂಡ್ರೆ ಮಾತ್ರ ವರ್ಕ್ ಮಾಡುತ್ತದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆ ರೀತಿ ಔಷಧಿ ಒಟ್ಟಿಗೆ ತಗೊಂಡು ಅಭ್ಯಾಸ ಇದ್ರೆ ಮಾಡಬಹುದು ಅಷ್ಟೇ. ಆಗ ಅವನು ಅಲ್ಲೂ ವ್ಯರ್ಥ ಆಗ್ತಾರೆ, ಇಲ್ಲೂ ವ್ಯರ್ಥ ಆಗುತ್ತೆ ಅಷ್ಟೇ. ಆ ಕಾಲಕ್ಕೇನೆ ಮಾಡಬೇಕು. ಸೋಮಾರಿತಾನ ಅಷ್ಟೇ, ಆ ಕಾಲಕ್ಕೆ ಮಾಡಲಿಕ್ಕಾಗೋದಿಲ್ಲ, ಕಟಾಚಾರ ಕಳ್ಕೊಂಡ್ಬೋದ ಅಂತ ಮಾಡಿದ್ರೆ ಹೀಗಾಗತ್ತೆ ಅಷ್ಟೇ. 3 ಕಾಲದಲ್ಲೂ ಮಾಡಬೇಕು. ಅನೇಕ ನಮ್ಮಲ್ಲೇ ಕೆಲವರು ಇದ್ದಾರೆ, 2 ಸಂಧ್ಯಾವನ್ನೇ ಒಪ್ಪೋಣ, ಮಧ್ಯಾಹ್ನ ಯಾಕೆ ಮಾಡಬೇಕು ಅಂತ ಕೆಲವರು. ಬೆಳಗ್ಗೆ ಸಂಧ್ಯಾವನ್ನೇ, ಮಧ್ಯಾಹ್ನ ಸಾಯಂಕಾಲಕ್ಕೆ, ಮಧ್ಯಾಹ್ನ ಯಾತಕ್ಕೆ ಮಾಡಬೇಕು ಅಂದ್ರೆ ಆಚಾರ್ಯ ಡೆಫಿನೇಷನ್ ಇರೋದೇ ಹಾಗೆ ನೋಡಿದ್ರೆ. ಅದಕ್ಕೆ ಗಾಯತ್ರಿ ಅಂತ ಡೆಫಿನೇಷನ್ ಇರೋದ್ರಿಂದ ಬೇರೆ ಆಧಾರ ಬೇಕಿಲ್ಲ, ಆ ಹೆಸರೇ ಆಧಾರ. ಅದಕ್ಕೆ ಗಾಯತ್ರಿ ಅಂತಕ್ಕಂಥ ಹೆಸರಿನಲ್ಲೇನೆ ಮಾಧ್ಯಾಹ್ನಕ್ಕೆ ಸಂಧ್ಯಾ ಒಂದನ್ನು ಕರ್ತವ್ಯ ಅಂತ ಹೇಳಿರೋದ್ರಿಂದ ಅದನ್ನು ಮಾಡಲೇಬೇಕು. ನಮಗೆ ಕಷ್ಟ ಆಗುತ್ತೆ ಅಂದ್ರೆ ಪರಿಹಾರ ಕೊಡುತ್ತೆ ಶಾಸ್ತ್ರ, ಮಾಡದಿಲ್ಲ ಅಂದ್ರೆ ಪರಿಹಾರ ಕೊಡೋದಿಲ್ಲ. ಕಷ್ಟವಾಗುತ್ತೆ ಅಂದ್ರೆ ಪರಿಹಾರ ಕೊಡುತ್ತೆ. ಹಾಗಿದ್ರೆ ಮಧ್ಯಾಹ್ನ ಮನೆಯಲ್ಲಿ ಇರೋದು, ಆಫೀಸಲ್ಲಿ ಇರ್ತೇವೆ ನಾವೀಗ, ಅದೇ ಬೆಳಿಗ್ಗೆ ಹೋದಕ್ಕಿಂತ ಮುಗಿಸೋಗಾಗಿದ್ರೆ ಬಾಯಿಕಾಲ ಬಂದ ತಕ್ಷಣ ಮಾಡು, ಇದೇನು ಕಾರಣ ಹೇಳಕ್ ಬರೋದಿಲ್ಲ. ಆಗಿದೆ ಬರೋದು ಭಾರಿ ಲೇಟ್ ಆಗುತ್ತೆ. ಎಷ್ಟೊತ್ತಿ ಬರ್ತೀಯಪ್ಪ ನೀನೀಗ? ರಾತ್ರಿ 12 ಬರ್ತೀಯ? ಬಂದ ತಕ್ಷಣ ಮಾಡು, ಅಲ್ಲಿ ಬಜೀತಾಗುತ್ತೆ. ತಂದೆ ಕಾಲ ಆದ್ಮೇಲೆ ಅವಾರ್ಡ್ ಮಾಡಕ್ ಟ್ರೈ ಮಾಡ್ತಾನೆ. ಇಲ್ಲ ನೀನು ಮಾಡಕ್ ಸಾಧ್ಯ, ಊಟ ಎಷ್ಟೊತ್ತಾಗಿ ಬಂದ್ರೆ ಹಾಗೆ ಅಡ್ಜಸ್ಟ್ ಮಾಡ್ತೀಯಲ್ಲ, ಆ ಟೈಪ್ ಮಾಡು. ಇದಕ್ಕಿಂತ ಕನ್ಸೆಷನ್ ಯಾರು ಕೊಡ್ತಾರೆ? ಇನ್ನ ಯಾವಾಗಲಾದ್ರೂ ಸರಿನೇ, ಆ ಕಾಲಕ್ಕೆ ಮನೆಯಲ್ಲಿದ್ರೆ ಆಗ್ಲೇ ಮಾಡು, ಮನೆಯಲ್ಲಿಲ್ಲ ಅದು ಯಾವಾಗಿರ್ತೀಯೋ ಆಗ ಮಾಡು, ಅಂತೂ ಬಿಡ್ಲಕ್ಕಂತೂ ಆಗೋದೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಗಾಯತ್ರಿ ಶಬ್ದದ ಅರ್ಥವೇ ಅದು. ಗಾಯತ್ರಿ ಛಂದಸಾಮಹಂ ಬೃಹತ್ಸಾಮ ತಥಾ ಸಾಮ್ನಾಂ. ಈಗ ಒಂದೊಂದನ್ನು ಬಿಡಿಸಿಡ್ತಾ ಬರ್ತಾನೆ. ದಂಡೋ ದಮಯತಾಮಹಂ, ದಂಡೋ ದಮಯತಾಮಸ್ಮಿ, ದಮನ ಮಾಡ್ತಕ್ಕಂಥ ವಸ್ತುಗಳು ದಂಡದಲ್ಲಿ ನಾನಿದ್ದೇನೆ. ದಂಡದ ಸಾಮರ್ಥ್ಯ ಇದೆ. ದಂಡಕ್ಕೆ ತಕ್ಷಣ ಮನುಷ್ಯ ಹೆದರ್ತಾನೆ. ಈ ಪನಿಷ್ಮೆಂಟ್ ಅಂತ ಏನು ಕೇಳುತ್ತೇವೆ ತಕ್ಷಣ ಹೆದರ್ತಾನೆ. ಯಾಕೆ? ಅದರಲ್ಲಿ ಭಗವಂತನ ಸನ್ನಿಧಾನ ಇದೆ. ದಂಡದಲ್ಲಿ ಭಗವಂತನ ಸನ್ನಿಧಾನ ಇದರ ಫಲ ಎಂಥ ವ್ಯಕ್ತಿಯು ಕೂಡ ತಕ್ಷಣವೇ ಅದಕ್ಕೆ ತಲೆ ಬಾಗುತ್ತಾನೆ. ಅದು ದಂಡದ ಮಹತ್ವವಲ್ಲ, ಒಳಗಿರತಕ್ಕಂಥ ಭಗವಂತನ ಸನ್ನಿಧಾನದ ಮಹತ್ವ. ಇದನ್ನೆಲ್ಲ ಬಿಡಿಸಿ ಅರ್ಜುನ ಅವೆಲ್ಲ ಇವೆಲ್ಲ ಯಾತಕ್ಕೆ ಮೊದಲೇ ಹೇಳಿದೆ, ನಾಲ್ಕು ವಿಧವಾದ ವಿಭೂತಿಗಳನ್ನು ಪರಮಾತ್ಮ ಹೇಳಿದ. ಆ ಬಗ್ಗೆ ಯಾರೂ ಬೆಳಕು ಚೆಲ್ಲಿರಲಿಲ್ಲ. ಆಚಾರ್ಯ ಬೆಳಕು ಚೆಲ್ತಾರೆ, ನಾಲ್ಕು ವಿಧದ ವಿಭೂತಿಗಳು ಇರೋದರಿಂದ ಕೆಲವು ಸಾಕ್ಷಾತ್ ರೂಪಗಳು. ನಾನು ಮುನೀನಾಮಪ್ಯಹಂ ವ್ಯಾಸ ಸಿದ್ಧಾನಾಂ ಕಪಿಲೋ ಮುನಿ ರಾಮ ಶಸ್ತ್ರಭೃತಾಮಹಂ ಆದಿತ್ಯಾನಾಮಹಂ ವಿಷ್ಣು ವೃಷ್ಣೀನಾಂ ವಾಸುದೇವೋಸ್ಮಿ. ಇವೆಲ್ಲ ಸಾಕ್ಷಾತ್ ಭಗವಂತನದೇ ರೂಪಗಳಾದ್ದರಿಂದ ಅಲ್ಲಿ ಬೇರೆ ಸನ್ನಿಧಾನ ಅಲ್ಲ, ಅವನೇ ಭಗವಂತ. ಆದರೆ ಬೇರೆ ಕಡೆ ಹಾಗಲ್ಲ, ರುದ್ರಾಣಾಂ ಶಂಕರಶ್ಚಾಸ್ಮಿ ವೇದಾನಾಂ ಸಾಮವೇದೋಸ್ಮಿ. ಇಲ್ಲೆಲ್ಲ ಕೂಡ ಪರಮಾತ್ಮನ ಸನ್ನಿಧಾನ ಇದೆ, ಅವೇ ಪರಮಾತ್ಮನಲ್ಲ. ಅದರಲ್ಲೂ ಕೂಡ ಸಜಾತೀಯ ವಸ್ತುಗಳಲ್ಲಿ ಹಿರಿಮೆ ತಂದು ಕೊಡೋದು ಒಂದು ರೂಪ, ವಿಜಾತೀಯ ವಸ್ತುಗಳಿಂದ ಹಿರಿಮೆ ತಗೊಳ್ಳೋದು ಇನ್ನೊಂದು ರೂಪ. ಸಜಾತೀಯ ವಸ್ತುಗಳಲ್ಲೇನೆ ಮೊದಲನ ಅನಂತರ ಎರಡನೇ ವಸ್ತುವಿಗೆ ಪ್ರಾಧಾನ್ಯ ತಂದು ಕೊಡತಕ್ಕಂಥ ಮತ್ತೊಂದು ಭಾಗ. ಅದೆಲ್ಲ ನೋಡಿರೋದ್ರಿಂದ ಪಾಂಡವಾನಾಂ ಧನಂಜಯ ಮೊದಲಾದ ಮಾತುಗಳಿಗೆ ಸಂಶಯ ಬರೋದು ಕಾರಣ ಇಲ್ಲ. ಪಾಂಡವಾನಾಂ ಭೀಮಸೇನ ಅಂತ ಹೇಳಿದೆ, ಪಾಂಡವಾನಾಂ ಮೃಕೋದರ ಛಂದಸ್ ಸರಿಯಾಗಿರ್ತಿತ್ತು, ಏನು ತಪ್ಪಾಗ್ತಿರಲಿಲ್ಲ. ಪಾಂಡವಾನಾಂ ಮೃಕೋದರ ಅನ್ನಲಿಲ್ಲ, ಪಾಂಡವಾನಾಂ ಧನಂಜಯ ಅಂತ ಹೇಳಿ ಹಿಂದೆ ಕಾರಣ ಕೊಟ್ಟಿದ್ದೆ. ಯಾಕೆಂದ್ರೆ ಇವತ್ತು ಋಗ್ವೇದ ಎದು ವೇದಗಳಲ್ಲಿ ಋಗ್ವೇದ ಜಪದ ವಿಶೇಷವಾದಂತಹ ಯಜ್ಞಗಳಲ್ಲಿ ಜ್ಞಾನ ಯಜ್ಞ, ಆಯುಧಗಳಲ್ಲಿ ಸುದರ್ಶನ, ಇವೆಲ್ಲ ಶ್ರೇಷ್ಠ ಅಂತ ಆಬ್ವಿಯಸ್ ಮತ್ತೆ ಹೇಳಬೇಕಾದ ಕಾರಣ ಎಲ್ಲ ಪೂರ್ವ ಆಗಿಬಿಟ್ಟಿದೆ. ಆಗ್ಲೇನಾದ್ರು ಪರಮಾತ್ಮ ಅದಕ್ಕೆ ಹೇಳುತ್ತೆ, ಅವನು ಬಿಟ್ಟರೆ ನೆಕ್ಸ್ಟ್ ಯಾವುದು ಅಂದ್ರೆ ಇವರೆಲ್ಲ ಅಂತ ಹೇಳಿ.